नमः। अब्रह्मं मंगलयितं मधुरं विमलं सुधा आनंदतीतमतुलं भजेतापत्रयापहं नित्यासिद्धान्तदुध्वान्त विध्वंसविचक्षणः द्वैतीत्याकृतनिर्भासतामनो हृदम्बरे अत्यकल्पितकल्पोऽयं प्रत्युत्थितकेसरि व्यासतीर्थगुरुर्भूयात् अस्मिष्टाप्रसिद्धये तपो विद्याविरक्त्यादि सद्गुणोगाकरानहं वादिराजगुरून् वन्दे हैकृपदाश्रयान् पूज्य राघवेन्द्राय सच्चिधर्मरताय च पतितां कल्पवृक्षाय नमतां कामधेनवे दुर्वादिध्वान्तवे वैष्णवेन्द्रीवरेन्द्रवे श्रीराघवेन्द्रगुरवे नमोचिन्दयालवे आपादमौलिपर्यन्तं गुरूणामाप्तिं स्मरेत् तेन विघ्नाः प्रणश्यन्ति सिद्धिश्च मनोऽर्थाः। हरिः ओं श्रीगुरुभ्यो नमः। ನಾವು ಹರಿಕಥಾನುಸಾರದಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ಆರೋಹಣ ತಾರತಮ್ಯ ಸಂಧಿ ಅದನ್ನು ಮುಕ್ತಾಯ ಮಾಡಿದ್ದೀವಿ. ಇವತ್ತು ಅವರೋಹಣ ತಾರತಮ್ಯ ಸಂಧಿ. ನಮಗೆ ಮುಖ್ಯವಾಗಿ ಬರುವ ಸಂಶಯ ಅಂದ್ರೆ, ಯಾಕೆ ಇಷ್ಟು ಒಂದು ತಾರತಮ್ಯ ಸಂಧಿಗಳನ್ನು ಮಾಡಿದ್ದಾರೆ ಜಗನ್ನಾಥ ದಾಸರು? ಒಂದು ತಾರತಮ್ಯ ಸಂಧಿ ಇಲ್ಲ ಎರಡು ಇದ್ರೆ ಸಾಕಲ್ವಾ, ಯಾಕೆ ಇಷ್ಟು ಒಂದು ತಾರತಮ್ಯ ಸಂಧಿಗಳು ಮಾಡಿದ್ದಾರೆ ಅಂತ ಸಂಶಯ ಬರಬಹುದು. ಇದು ಎರಡು ರೀತಿಯಿಂದ, ಒಂದು ಏನಂತ ಹೇಳಿದರೆ, ಎಲ್ಲದರಲ್ಲಿ ಇರೋ ಮೇನ್ ಆಗಿ ತಾರತಮ್ಯ ಅನ್ನುವ ವಿಷಯ ಕಾಮನ್ ಆಗಿದ್ದರೂ ಕೂಡ ಅವರನ್ನು ಅಷ್ಟು ಪ್ರಾರ್ಥನೆ ಮಾಡುವುದು ಅನ್ನೋದು ಒಂದು ಕಾರ್ಯ ನಡೆಯುತ್ತೆ, ಒಂದು ಅವರ ಸ್ಮರಣೆ ಮಾಡಿದಂತಾಗುತ್ತೆ. ಎರಡನೇದಾಗಿ ಈ ತಾರತಮ್ಯ ಜ್ಞಾನ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಭಗವಂತನ ಮಹಾತ್ಮ್ಯವನ್ನು ತಿಳಿಯುವುದು ಅದು ಜ್ಞಾನ ಸಾಮಾನ್ಯತಃ ಭಗವಂತ ಸರ್ವೋತ್ತಮ ಅಷ್ಟೇ ತಿಳಿಯುವುದು. ಅವನು ಸರ್ವೋತ್ತಮತ್ವ ಈ ತಾರತಮ್ಯದ ಮೂಲಕವಾಗಿ ತಿಳಿಯುವುದರ ಮೂಲಕವಾಗಿ ಆ ಭಗವಂತನ ಇಷ್ಟು ತಾರತಮ್ಯವನ್ನು ಅವನು ಮೇಂಟೈನ್ ಮಾಡ್ತಾ ಇದ್ದಾನೆ. ಮೇಂಟೈನ್ ಮಾಡುವುದು ಮಾತ್ರವಲ್ಲದೆ ಅವರೆಲ್ಲರ ಮೂಲಕವಾಗಿ ಬಿಂಬ ಪ್ರತಿಬಿಂಬ ಭಾವದಿಂದ ರೂಪಂ ರೂಪಂ ಪ್ರತಿರೂಪ ಬಹುವ ಅಂತ ಹೇಳಿದಂತೆ ಎಲ್ಲರೂ ನಾವು ನಮ್ಮ ಮೇಲಿನ ಇರುವಂತಹ ಕಸಲಿರುವ ಎಲ್ಲರಿಗೂ ನಮಸ್ಕಾರ ಮಾಡಬೇಕು. ಎಲ್ಲೆಲ್ಲಿ ಯಾರ್ಯಾರಿದ್ದಾರೋ ಅವರ ಕಕ್ಷಕ್ಕೆ ಮೇಲಿರುವವರನ್ನೆಲ್ಲರಿಗೂ ನಮಸ್ಕಾರ ಮಾಡಬೇಕು. ಮಾಡುವಾಗ ಅವರು ಆ ಈಗ ಉದಾಹರಣೆಗೆ ಒಂದು ತಕೊಂಡ್ರೆ, ಇಂದ್ರ ರುದ್ರನಿಗೆ ನಮಸ್ಕಾರ ಮಾಡ್ತಾರೆ, ರುದ್ರಾಂತರ್ಗತನಾದ ವಾಯುದೇವರಿಗೂ ನಮಸ್ಕಾರ ಮಾಡ್ತಾರೆ, ವಾಯು ಅಂತರ್ಗತ ಪರಮಾತ್ಮನಿಗೂ ನಮಸ್ಕಾರ ಮಾಡ್ತಾರೆ. ಸೊ ಮಾಡುವಾಗ ಆ ಪರಮಾತ್ಮ ತಾನು ವಾಯು ದೇವರ ಮೂಲಕವಾಗಿ ಸ್ತುತ್ಯನಾಗುವುದು ಮಾತ್ರವಲ್ಲದೆ ಆ ಇಂದ್ರದೇವರು ರುದ್ರದೇವರು ವಾಯುದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಸೊ ಆ ರುದ್ರದೇವರ ಪ್ರಾರ್ಥನೆಗಳನ್ನು ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂದ್ರೆ ಡೈರೆಕ್ಟ್ ಆಗಿ ವಾಯುದೇವರು ಮಾಡುವ ಪ್ರಾರ್ಥನೆಗಳು, ರುದ್ರದೇವರು ವಾಯುದೇವರ ಮೂಲಕವಾಗಿ ಭಗವಂತನ ಮಾಡುವ ಪ್ರಾರ್ಥನೆಗಳು, ಇಂದ್ರನು ರುದ್ರದೇವರ ಮೂಲಕವಾಗಿ ವಾಯುದೇವರ ಮೂಲಕವಾಗಿ ಭಗವಂತನಿಗೆ ಮಾಡುವ ಪ್ರಾರ್ಥನೆಗಳು, ಇವೆಲ್ಲವೂ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಸ್ವೀಕಾರ ಮಾಡುವುದು ಮಾತ್ರವಲ್ಲ, ಅವರ ಎಲ್ಲರ ತಾರತಮ್ಯವನ್ನು ಭಗವಂತ ತಾನು ನಿಯಮನ ಮಾಡ್ತಾ ಇದ್ದಾನೆ. ನಿಯಮನ ಮಾಡುವುದಂದ್ರೆ ಏನು ಅಂದರೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರಲ್ಲಿ ಭಗವಂತ ನೆಲೆಸಿದ್ದು, ಇಂದ್ರನ ಒಳಗೂ ಇದ್ದಾನೆ ಭಗವಂತ, ರುದ್ರನ ಒಳಗೂ ಇದ್ದಾನೆ, ವಾಯುದೇವರ ಒಳಗಿದ್ದಾನೆ. ಇಂದ್ರ ರುದ್ರನಿಗೆ ಪ್ರಾರ್ಥನೆ ಮಾಡುವಂತೆ ಇಂದ್ರನ ಒಳಗೆ ನಿಂತು ಪೂಜ್ಯ ಪೂಜಕ ಭಾವದಿಂದ ತಾನು ರುದ್ರನ ಒಳಗೆ ಪೂಜ್ಯನಾಗಿದ್ದಾನೆ, ಪೂಜಕನಾಗಿ ಅಲ್ಲಿ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಅಷ್ಟೇ ಅಲ್ಲದೆ ಮತ್ತು ರುದ್ರನ ಒಳಗೆ ಇರುವ ಭಗವದ್ ರೂಪ ಅದು ವಾಯುದೇವರನ್ನು ಹಾಗೆ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ರುದ್ರದೇವರಲ್ಲಿ ಮೊದಲು ಪೂಜ್ಯನಾಗಿ ಇದ್ದ ಭಗವಂತ ಒಂದು ರೂಪದಲ್ಲಿದ್ದಾನೆ, ಪೂಜಕನಾಗಿ ಇನ್ನೊಂದು ರೂಪದಲ್ಲಿದ್ದಾನೆ. ಇದ್ದು ಆ ಪೂಜಕನಾಗಿ ಇರುವ ರೂಪದಿಂದ ವಾಯುದೇವರ ಒಳಗಿರುವ ತನ್ನ ಪೂಜ್ಯ ರೂಪವನ್ನು ತಾನು ಮತ್ತು ಪೂಜೆ ಮಾಡ್ತಾ ಇದ್ದಾನೆ. ಹೀಗೆ ಭಗವಂತ ಎಲ್ಲರ ಒಳಗೂ ನಿಂತು ಅನೇಕ ರೀತಿಯಲ್ಲಿ ಅನೇಕ ರೂಪಗಳಲ್ಲಿ ಇದನ್ನು ಕಳಗಿಂದ ತಕೊಂಡು ಬಂದ ಅನಂತ ಜೀವರಾಶಿಗಳನ್ನು ತಗೊಂಡು ಬಂದರೆ ಎಷ್ಟು ಭಗವಂತನ ರೂಪಗಳು ಅಲ್ಲಿ ನೆಲೆಸಿವೆ ಅಷ್ಟು ಭಗವಂತನ ರೂಪಗಳು ಅವನು ಸುಮ್ಮನೆ ಪೂಜೆ ಸ್ವೀಕಾರ ಮಾಡುವುದಿಲ್ಲ, ಅವರೆಲ್ಲರ ಮೂಲಕವಾಗಿ ತನಗೆ ತಾನೇ ಸೇವೆ ಸೇವಕನಾಗಿ, ಪೂಜ್ಯ ಪೂಜಕನಾಗಿ, ಪ್ರೇರ್ಯ ಪ್ರೇರಕನಾಗಿ, ಧಾರ್ಯ ಧಾರಕನಾಗಿ ಭಗವಂತ ಅಷ್ಟು ರೂಪಗಳಿಂದ ಅಷ್ಟು ವಿಧವಾದ ಮಹಿಮೆಯನ್ನು ತೋರಿಸಿಕೊಡ್ತಾ ಇದ್ದಾನೆ ಅನ್ನುವ ತಿಳುವಳಿಕೆ ಬಂದಾಗ ಆ ಭಗವಂತನ ಅಪಾರ ಶಕ್ತಿಯನ್ನು ನಾವು ಸ್ವಲ್ಪ ಮಟ್ಟಿಗೆ ಅತ್ಯಲ್ಪವಾಗಿ ಸ್ವಲ್ಪ ಊಹೆ ಮಾಡಿ ಸ್ವಲ್ಪ ಮಟ್ಟಿಗೆ ಊಹೆ ಮಾಡಲಿಕ್ಕಾಗತ್ತೆ ಮಾಡಿ ಅಂತಹ ಭಗವಂತನನ್ನು ನಾವು ನಿತ್ಯವೂ ಒಲಿಸಬೇಕು ಅನ್ನುವ ಭಕ್ತಿಭಾವ ಇನ್ನೂ ಹೆಚ್ಚಿ ಬರುತ್ತೆ ಅನ್ನುವ ಕಾರಣದಿಂದ ಈ ತಾರತಮ್ಯವನ್ನು ಇಷ್ಟು ವಿಧವಾಗಿ ಹೇಳ್ತಾ ಇದ್ದಾರೆ. ಈ ಅವರೋಹಣ ತಾರತಮ್ಯವನ್ನು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಶ್ರೀರಮಣ ನಿಜ ಭಕ್ತರೆನಿಸುವ ಬಾರಿದಾಸನ ಮುಖ್ಯ ನಿಜ್ಜರ ತಾರತಮ್ಯವ ಪೇಳ್ವೆ ಸಂಕ್ಷೇಪದಲ್ಲಿ ಗುರುಬಲದಿ. ಇಲ್ಲಿ ಮತ್ತು ನಿಜ್ಜರ, ಜರ ಅಂದ್ರೆ ಮುದಿತನ, ಮುದಿತನವಿಲ್ಲದವರು ದೇವತೆಗಳು. ಸೊ ಈ ವಿಧವಾಗಿ ಶ್ರೀರಮಣ ಲಕ್ಷ್ಮೀಪತಿಯಾದ ಶ್ರೀಮನ್ ನಾರಾಯಣನ ನಿಜ ಭಕ್ತರೆನಿಸುವ, ಅವನಿಗೆ ಅತ್ಯಂತ ಪ್ರೀತಿಪಾತ್ರರಾದಂತಹ ಭಕ್ತರಾಗಿ ಇರುವಂತಹ ಅವರು ಯಾರಿದ್ದಾರೋ, ವಾರಿಜಾಸನ ಮುಖ್ಯ, ವಾರಿಜಾಸನ ಅಂದ್ರೆ ವಾರಿಜ ಕಮಲ, ಕಮಲದಲ್ಲಿ ಕಮಲವನ್ನು ಆಸನವಾಗಿ ಉಳ್ಳವನು ಚತುರ್ಮುಖ ಬ್ರಹ್ಮದೇವರು. ಹೀಗೆ ಚತುರ್ಮುಖ ಬ್ರಹ್ಮದೇವರು, ವಾರಿಜಾಸನರು, ಚತುರ್ಮುಖ ಬ್ರಹ್ಮದೇವರು ಮುಖ್ಯ ಮುಂತಾದಂತಹ ಅವರನ್ನು ಆರಂಭ ಮಾಡಿ ಮಿಕ್ಕ ದೇವತೆಗಳನ್ನೆಲ್ಲ, ಕಳಗಿರುವ ದೇವತೆಗಳನ್ನೆಲ್ಲರನ್ನು ಕೂಡ ನಿಜ್ಜರ ಅಂದ್ರೆ ದೇವತೆಗಳ, ಜರವಿಲ್ಲದವರು, ಮುದಿತನವಿಲ್ಲದವರು, ನಿಜ್ಜರರು ಅಂದ್ರೆ ದೇವತೆಗಳು, ಬ್ರಹ್ಮದೇವರನ್ನು ಆರಂಭ ಮಾಡಿ ಎಲ್ಲ ದೇವತೆಗಳ ತಾರತಮ್ಯವನ್ನು ನಾನು ಪೇಳ್ವೆ, ನಾನು ಹೇಳುತ್ತೀನಿ ಸಂಕ್ಷೇಪದಲ್ಲಿ, ಸಂಕ್ಷೇಪವಾಗಿ ಅವರೋಹಣ ತಾರತಮ್ಯ ಸಂಧಿಯಲ್ಲಿ ಬಹಳ ಸಂಕ್ಷೇಪವಾಗಿ ಎಲ್ಲ ದೇವತೆಗಳ ತಾರತಮ್ಯವನ್ನು ಹೇಳ್ತಾ ಬರ್ತಾರೆ. ಅದಕ್ಕೆ ಸಂಕ್ಷೇಪದಲ್ಲಿ ಗುರುಬಲದಿ, ಗುರುಗಳ ಬಲದಿಂದ ನಾನು ಸಂಕ್ಷೇಪವಾಗಿ ಹೇಳ್ತೀನಿ ತಾರತಮ್ಯವನ್ನು ಅಂತ ಹೇಳಿ ಶುರು ಮಾಡ್ತಾ ಇದ್ದಾರೆ. ಇದು ಸಂಧಿಸೂಚನ ಪದ್ಯ. ಸೊ ಇಲ್ಲಿ ಈ ವಿಧವಾಗಿ ನಾಂದಿ ಪದ್ಯ ಆದ ಮೇಲೆ ಸಂಧಿಸೂಚನ ಪದ್ಯವನ್ನು ಮಾಡಿ ಮೊದಲನೇ ಪದ್ಯಕ್ಕೆ ಹೋಗ್ತಾ ಇದ್ದಾರೆ. ಸಂಧಿಸೂಚನೆ ಮತ್ತೊಂದು ಸಾರಿ ಓದ್ತೀನಿ. ಶ್ರೀರಮಣ ನಿಜ ಭಕ್ತರೆನಿಸುವ ವಾರಿದಾಸನ ಮುಖ್ಯ ನಿಜ್ಜರ ತಾರತಮ್ಯವ ಪೇಳ್ವೆ ಸಂಕ್ಷೇಪದಲ್ಲಿ ಗುರುಬಲದಿ. ಒಂದನೇ ಪದ್ಯ, ಕೇಶವಗೆ ನಾರಾಯಣಿಗೆ ಕಮಲಾಸನ ಸಮೀರರಿಗೆ ವಾಣಿ ವಿಷಫನಿಪ ಮಹೇಶರಿಗೆ ಷನ್ ಮಹ್ಯರ ಪದಕೆ ಶೇಷರುದ್ರರ ಪತ್ನಿಯರಿ ಇವರಿಗೆ ವಾಸವ ಪ್ರದ್ಯುಮ್ನರಿಗೆ ಸಂತೋಷದಲ್ಲಿ ವಂದಿಸುವೆ ಭಕ್ತಿ ಜ್ಞಾನ ಕೊಡಲೆಂದು ಅಂಥೇಳಿ ಈ ಒಂದು ಪದ್ಯದಲ್ಲಿ, ಇದು ಸಂಕ್ಷೇಪವಾಗಿ ಹೇಳುವುದಾದ ಕಾರಣದಿಂದ ಒಂದನೇ ಕಕ್ಷೆಯಿಂದ ಎಂಟನೇ ಕಕ್ಷೆಯವರೆಗೂ ಇರುವಂತಹ ಎಲ್ಲ ದೇವತೆಗಳನ್ನು ಉಲ್ಲೇಖ ಮಾಡ್ತಾ ಅವರೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ, ಭಕ್ತಿ ಜ್ಞಾನ ಕೊಡ್ಲಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೇಶವಗೆ, ಕೇಶವ ಅಂದ್ರೆ ನಾರಾಯಣ ಬ್ರಹ್ಮದೇವ. ಇಲ್ಲಿ ಕೇಶವ ಅನ್ನುವ ಶಬ್ದ ವಿಶೇಷವಾಗಿ ಹೇಳ್ತಾ ಇರೋದು, ಅನೇಕ ಹೆಸರುಗಳಿದೆ ಭಗವಂತನಿಗೆ. ಈ ಕೇಶವ ಶಬ್ದದ ಮೂಲಭೂತವಾದ ಅರ್ಥ ಏನಂತ ಹೇಳಿದ್ರೆ, ಒಂದು ಅರ್ಥ ಕೇಶ ನಾಮಕ ರಾಕ್ಷಸನ ಸಂಹಾರ ಮಾಡಿದ್ದಾನೆ ಭಗವಂತ, ಅದಕ್ಕೆ ಕೇಶವ. ಇನ್ನೊಂದು ಕೇಶವ ಅಂತ ಹೇಳಿದ್ರೆ, ಇದು ಒಂದು ವರಾಹ ಪುರಾಣ ವಚನದಲ್ಲಿ ಒಂದು ಬರುತ್ತೆ, ಕಹ ಬ್ರಹ್ಮ ಇತಿ ಪ್ರೋಕ್ತ ಈಶರುದ್ರ ಅಂತ ಹೇಳಿ. ಕ ಅಂದ್ರೆ ಬ್ರಹ್ಮದೇವರು, ಈಶ ಅಂದ್ರೆ ರುದ್ರದೇವರು. ಈ ವಿಧವಾಗಿ ಬ್ರಹ್ಮದೇವರನ್ನು ರುದ್ರದೇವರನ್ನು ವಾ ವರ್ತೇತಿ, ಕ ಈಶ ವಾ ಕೇಶವ. ಸೊ ಬ್ರಹ್ಮದೇವರನ್ನು ರುದ್ರದೇವರನ್ನು ಪ್ರೇರೇಪಿಸುತ್ತಾ ಅವರಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನ ಈ ರೂಪವನ್ನು ಕೇಶವ ಅನ್ನುವ ರೂಪವನ್ನು ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಕೇಶವ ನಾಮಕನಾದಂತಹ ಗುಣಪೂರ್ಣನಾದಂತಹ ಬ್ರಹ್ಮಾದಿಗಳಿಗೂ ಸ್ವಾಮಿಯಾದಂತಹ ಶ್ರೀ ನಾರಾಯಣ ರೂಪಿ ಪರಮಾತ್ಮನಿಗೆ ಅಷ್ಟೇ ಅಲ್ಲದೆ ನಾರಾಯಣಿಗೆ, ನಾರಾಯಣಿ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೂ, ಸೊ ನಾರಾಯಣನ ಪತ್ನಿಯಾದಂತಹ ಲಕ್ಷ್ಮೀದೇವಿಗೂ ಕಮಲಾಸನ ಅಂದ್ರೆ ಕಮಲವೇ ಆಸನವಾಗಿ ಉಳ್ಳಂತಹ ಅವರು, ವಾರಿಜಾಸನ ಅಂದ್ರೆ ಕಮಲಾಸನ ಅಂದ್ರೆ ಒಂದೇ ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮದೇವರು ಸಮೀರರಿಗೆ, ಸಮೀರರು ಅಂದ್ರೆ ವಾಯುದೇವರು, ಮುಖ್ಯ ಪ್ರಾಣದೇವರು. ಸೊ ಹೀಗೆ ಮೊದಲನೇ ಕಕ್ಷದಲ್ಲಿರುವ ಪರಮಾತ್ಮ ಸರ್ವೋತ್ತಮನಾದವನು, ಎರಡನೇ ಕಕ್ಷದಲ್ಲಿರುವಂತಹ ಲಕ್ಷ್ಮೀದೇವಿ, ಇವರಿಬ್ಬರೂ ಕೂಡ ನಿತ್ಯ ಮುಕ್ತರಾಗಿರುವಂತಹ ಅವರು, ನಿತ್ಯ ಮುಕ್ತರಾಗಿರುವಂತಹ ಇವರಲ್ಲಿ ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿರುವುದು ಮಾತ್ರವೇ ಅಲ್ಲದೆ ನಿತ್ಯ ಅವಿಯೋಗಿನಿಯಾಗಿಯೂ ಇದ್ದಾಳೆ. ಭಗವಂತನು ಸ್ವತಂತ್ರನಾಗಿದ್ದಾನೆ, ಭಗವಂತನಿಗೆ ಒಬ್ಬನಿಗೆ ಮಾತ್ರ ಅಧೀನಳಾಗಿ ಇದ್ದು ಎಲ್ಲವನ್ನು, ಮಿಕ್ಕ ಎಲ್ಲವನ್ನು ನೇಮನ ಮಾಡುವವಳು. ಜೀವ ಜಡ ಪ್ರಪಂಚ ಸಮಸ್ತ ಚರಾಚರ ಜಗತ್ತು, ಭಗವಂತ ಒಬ್ಬನನ್ನು ಬಿಟ್ಟು ಮಿಕ್ಕ ಎಲ್ಲ ಚರಾಚರ ಜಗತ್ತನ್ನು ಲಕ್ಷ್ಮೀದೇವಿ ತಾನು ನೇಮನ ಮಾಡ್ತಾ ಇದ್ದಾಳೆ. ಅದು ಭಗವಂತ ಒಬ್ಬನೇ ಸ್ವತಂತ್ರ, ಲಕ್ಷ್ಮೀದೇವಿಗೆ ಆ ನೇಮನ ಶಕ್ತಿ ಭಗವಂತ ಕೊಟ್ಟಿದ್ದಾನಾದ್ದರಿಂದ ಲಕ್ಷ್ಮೀದೇವಿ ಪರತಂತ್ರಳಾಗಿ ಮಿಕ್ಕ ಎಲ್ಲವನ್ನು ನೇಮನ ಮಾಡ್ತಾ ಇದ್ದಾಳೆ. ಸೊ ಲಕ್ಷ್ಮಿಗೆ ಮೀರಿದಂತಹ ಜಡ ಚೇತನಗಳು ಯಾವುದು ಪರಮಾತ್ಮನನ್ನು ಬಿಟ್ಟಿನ್ನು ಯಾವುದೂ ಇಲ್ಲ. ಸೊ ಲಕ್ಷ್ಮಿಗೆ ಸಮವಾದದ್ದು ಯಾವುದೂ ಇಲ್ಲ. ಇಂಥವಳಾಗಿದ್ದಾಳೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಅದಕ್ಕೆ ನಾರಾಯಣಿ ಅಂತ ಹೇಳಿ ಎರಡನೇ ಕಕ್ಷದಲ್ಲಿ ಇರುವಂತಹ ಅವರು. ಆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ನಿತ್ಯ ಅವಿಯೋಗಿನಿ ಆಗಿದ್ದಾಳೆ, ಭಗವಂತನನ್ನು ಬಿಟ್ಟು ಯಾವತ್ತೂ ಇರುವಂತಹವಳಲ್ಲ. ದೇಶತಃ ಕಾಲತಃ ಭಗವಂತನಿಗೆ ಸಮಾನ ವ್ಯಾಪ್ತಿ ಉಳ್ಳವಳು, ಕಾಲ ಕೂಡ ನಿಯಾಮಕಳಾಗಿರುವಂತಹ ಅವರು, ಕಾಲಾತೀತಳಾದವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ದೇಶ ಕಾಲಗಳಿಂದ ಭಗವಂತನಂತೆ ವ್ಯಾಪ್ತಿ ಉಳ್ಳವಳು, ಆದರೆ ಸ್ವತಂತ್ರಳಲ್ಲ ಅಸ್ವತಂತ್ರಳು. ಆ ಲಕ್ಷ್ಮೀದೇವಿ ಗುಣತಃ ಭಗವಂತನಿಗೆ ಸಮಾನವಾದ ವ್ಯಾಪ್ತಿ ಇಲ್ಲ. ಸೊ ಗುಣಗಳಲ್ಲಿ ಮಾತ್ರ ಭಗವಂತನಿಗೆ ಅಂತ ಬಹಳ ಕಡಿಮೆಯಾಗಿರುವಂತಹ ಅವಳು ಲಕ್ಷ್ಮೀದೇವಿ. ಅಂತಹ ನಾರಾಯಣಿಗೆ, ಲಕ್ಷ್ಮೀದೇವಿಗೆ ಕಮಲಾಸನ ಸಮೀರರಿಗೆ ಅಂದ್ರೆ ಬ್ರಹ್ಮ ವಾಯುಗಳಿಗೂ ವಾಣಿ ವಿಷ ಫಣಿಪ ಮಹೇಶರಿ. ಸೊ ಮೊದಲನೇ ಕಕ್ಷೆ, ಎರಡನೇ ಕಕ್ಷೆ ಲಕ್ಷ್ಮೀದೇವಿ ಆಯಿತು, ಮೂರನೇ ಕಕ್ಷೆ ಬ್ರಹ್ಮವಾಯುಗಳಾಯಿತು, ನಾಲ್ಕನೇ ಕಕ್ಷದಲ್ಲಿ ಇರುವಂತಹ ಅವರು ವಾಣಿ. ವಾಣಿ ಅಂತ ಹೇಳಿದರೆ ಸರಸ್ವತಿ ಮತ್ತು ಭಾರತಿ ಇಬ್ಬರನ್ನು ಕೂಡ ಅಲ್ಲಿ ನಾವು ತಗೋಬೇಕು. ಸೊ ಬ್ರಹ್ಮ ವಾಯುಗಳ ಪತ್ನಿಗಳಾದಂತಹ ಸರಸ್ವತಿ ಭಾರತೀಯರು ಇಬ್ಬರೂ ಕೂಡ ಅವರು ನಾಲ್ಕನೇ ಕಕ್ಷದಲ್ಲಿ ಇರುವವರಾಗಿದ್ದಾರೆ. ಅದಾದ ಮೇಲೆ ಐದನೇ ಕಕ್ಷದಲ್ಲಿರುವಂತಹ ವಿಷ ಫಣಿಪ ಮಹೇಶರಿಗೆ, ವಿ ಅಂದ್ರೆ ಪಕ್ಷಿ, ವಿ ಈಶ ಅಂದ್ರೆ ಪಕ್ಷಿಗಳಿಗೆ ನಾಯಕನಾದವನು ಪಕ್ಷಿ ಶ್ರೇಷ್ಠನಾದಂತಹ ಗರುಡನಿಗೆ ವಿಷ ಅಂತ ಹೆಸರು. ವಿಷ ಫಣಿಪ, ಫಣಿ ಅಂದ್ರೆ ಸರ್ಪ, ಫಣಿಪ ಅಂದ್ರೆ ಸರ್ಪ ರಾಜನಾದವನು ಶೇಷದೇವರು, ಫಣಿಪತಿ ಫಣಿಪ. ಅದಾದ ಮೇಲೆ ಮಹೇಶರು ರುದ್ರದೇವರು. ಹೀಗೆ ಈ ಮೂರು ಕೂಡ ಐದನೇ ಕಕ್ಷದಲ್ಲಿರುವಂತಹವರು ಗರುಡ ಶೇಷ ರುದ್ರರು. ಅವರ ಮೂರು ಜನಕ್ಕೂ ವಿಷ ಫಣಿಪ ಮಹೇಶರಿಗೆ. ಅದಾದ ಮೇಲೆ ಆರನೇ ಕಕ್ಷದಲ್ಲಿರುವಂತಹ ಷಣ್ಮಹೇಶರು, ಷಣ್ಮಹೇಶರಿಗೆ, ಆರನೇ ಕಕ್ಷದಲ್ಲಿರುವವರಿಗೆ ಅವರಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀಲಾದಿ, ನೀಲಾದೇವಿ ಮುಂತಾದವರು ಷಣ್ಮಹೇಶರು. ನೀಲಾದೇವಿಯಿಂದ ಜಾಮೂತಿವರೆಗೂ, ಜಾಮೂತಿ ಅವರಲ್ಲಿ ಸ್ವಲ್ಪ ಶ್ರೇಷ್ಠರು ಈಶತ್ತು. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮಿಯ ವಿಶೇಷ, ಅವರೆಲ್ಲರಲ್ಲಿಯೂ ಲಕ್ಷ್ಮಿ ಆವೇಶ ಇದೆ, ಜಾಂಬವತಿಯಲ್ಲಿ ವಿಶೇಷವಾಗಿ ಲಕ್ಷ್ಮಿ ಆವೇಶವಿದೆ ಇನ್ನು ಜಾಸ್ತಿಯಾಗಿ. ಆದ್ದರಿಂದ ಒಂದು ವಿಶೇಷತೆ ಇದೆ ಜಾಂಬವತಿ ದೇವಿಗೆ. ಇವರು ಷಣ್ಮಹಿಷಿಯರು ಆರು ಮಂದಿ, ಆರನೇ ಕಕ್ಷದಲ್ಲಿರುವಂತಹವರು. ಅವರ ಪದಕ್ಕೆ, ಪಾದಕಮಲಗಳಿಗೆ, ಪದಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಷಣ್ಮಹಿಷಿಯರ ಪದಕ್ಕೆ ಶೇಷ ರುದ್ರರ ಪತ್ನಿ ಇವರಿಗೆ. ಸೊ ಶೇಷ ರುದ್ರರ ಪತ್ನಿಯರು, ಶೇಷ ಅಂದರೆ ಅಲ್ಲಿ ಶೇಷ ರುದ್ರ ಪತ್ನಿಯರು ಅಂತ ಹೇಳಿದ್ರೆ ಗರುಡನ ಪತ್ನಿಯನ್ನು ಆದೇ ಕಕ್ಷದಲ್ಲಿ ಇವರು ಆರನೇ ಕಕ್ಷದಲ್ಲಿ ಷಣ್ಮಹಿಷಿಯರಾದ ಮೇಲೆ ಏಳನೇ ಕಕ್ಷ ಸೆವೆಂತ್ ಕಕ್ಷದಲ್ಲಿ ಇರುವಂತಹ ಅವರು ಗರುಡ ಶೇಷ ರುದ್ರರ ಪತ್ನಿಯರು. ಗರುಡ ದೇವರು ಸುಪರ್ಣರಾದ್ದರಿಂದ ಗರುಡನ ಪತ್ನಿ ಸೌಪರ್ಣಿ ಆಗ್ತಾಳೆ. ಅದೇ ವಿಧವಾಗಿ ಶೇಷದೇವರು, ಶೇಷದೇವರ ಪತ್ನಿ ವಾರುಣಿ ಆಗ್ತಾಳೆ, ರುದ್ರದೇವರ ಪತ್ನಿ ಪಾರ್ವತಿ. ಸೊ ಈ ವಿಧವಾಗಿ ಸೌಪರ್ಣಿ, ವಾರುಣಿ, ಪಾರ್ವತಿ ಅನ್ನುವ ಮೂರು ಮಂದಿ ಕೂಡ ಗರುಡ ಶೇಷ ರುದ್ರರ ಪತ್ನಿಯರು. ಅವರೆಲ್ಲರೂ ಇರುವಂತಹದ್ದು ಏಳನೇ ಕಕ್ಷೆ ಅವರಿಗೂ. ಸೊ ಶೇಷ ರುದ್ರರ ಪತ್ನಿಯರಿವರಿಗೆ. ಅದಾದ ಮೇಲೆ ಎಂಟನೇ ಕಕ್ಷದಲ್ಲಿರುವಂತಹ ವಾಸವ ಪದ್ಯಮ್ನರಿಗೆ. ವಾಸವ ಅಂತ ಹೇಳಿದ್ರೆ ಇಂದ್ರದೇವರು. ಸೊ ಪುರಂದರ ಅನ್ನುವ ಇಂದ್ರ ಈಗಿರುತ್ತಾನೆ ಪದವಿಯಲ್ಲಿ. ಸೊ ಆ ಇಂದ್ರನಿಗೆ ವಾಸವ, ಇಂದ್ರದೇವರಿಗೂ. ಪದ್ಯಮ್ನ ಅಂತ ಹೇಳಿದ್ರೆ ಮನ್ಮಥ, ಇವರಿಬ್ಬರಿಗೂ ಕೂಡ ಅವರಿಬ್ಬರು ಎಂಟನೇ ಕಕ್ಷದಲ್ಲಿರುವಂತಹ ಅವರು. ಸೊ ವಾಸ ಅದಕ್ಕೆ ವಾಸವ ಪ್ರದ್ಯುಮ್ನರಿಗೆ. ಪದ್ಯಮ್ನ ಅಂತ ಹೇಳಿದ್ರೆ ಪದ್ಯಮ್ನರಿಗೂ ಪರಮಾತ್ಮನೂ ಇದ್ದಾನೆ, ಅದು ಕನ್ಫ್ಯೂಸ್ ಆಗಬಾರದು. ಪ್ರದ್ಯುಮ್ನ ಒಳಗೆ ಮನ್ಮಥನಾಗಿ ಪ್ರದ್ಯುಮ್ನ ಅಂತ ಹೆಸರು. ಪರಮಾತ್ಮನಿಗೆ ಒಂದು ರೂಪಕ್ಕೂ ಪ್ರದ್ಯುಮ್ನ ಅನ್ನುವ ರೂಪ ಇದೆ. ಈ ಮನ್ಮಥನಲ್ಲಿ, ಪ್ರದ್ಯುಮ್ನ ನಾಮಕ ಮನ್ಮಥನಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮನ ಒಂದು ವಿಶೇಷವಾದ ಒಂದು ಶಕ್ತಿ ಆವೇಶ ಇರುವುದರಿಂದ ಅದೇ ಹೆಸರು ಬಂದಿದೆ. ಸೊ ಈ ವಿಧವಾಗಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ತನ್ನ ಹೆಸರನ್ನು ಮನ್ಮಥನಿಗೂ ಕೊಟ್ಟಿದ್ದಾನೆ. ಆದ್ದರಿಂದ ಮನ್ಮಥನಿಗೆ ಪ್ರದ್ಯುಮ್ನ ಅನ್ನುವ ಹೆಸರು ಬಂತು. ಪ್ರದ್ಯುಮ್ನ ದೇವರ ಪುತ್ರನು. ಈ ವಿಧವಾಗಿ ಭಗವಂತನ ತನ್ನ ಪುತ್ರನಾದ ಪ್ರದ್ಯುಮ್ನನಿಗೆ ತನ್ನ ಹೆಸರನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಮನ್ಮಥನಿಗೂ ಪ್ರದ್ಯುಮ್ನ ಅನ್ನುವ ಹೆಸರು. ಇಂದ್ರ ಮನ್ಮಥರು, ಇಂದ್ರ ಕಾಮರು ಇವರು ಎಂಟನೇ ಕಕ್ಷದಲ್ಲಿ ಇರುವವರಾಗಿದ್ದಾರೆ. ಅವರಿಗೆ ಸಂತೋಷದಲ್ಲಿ ವಂದಿಸುವೆ, ಭಕ್ತಿ ಜ್ಞಾನ ಕೊಡಲೆಂದು. ಅವರಿಗೆ ಸಂತೋಷದಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ, ಭಕ್ತಿ ಜ್ಞಾನಗಳನ್ನು ಕೊಡುವಂತೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಎರಡನೇ ಪದ್ಯದಲ್ಲಿ ಮತ್ತೊಂದು ಕೇಶವಗೆ ನಾರಾಯಣಿಗೆ ಕಮಲಾಸನ ಸಮೀರರಿಗೆ ವಾಣಿ ವಿಷ ಫಣಿಪ ಮಹೇಶರಿಗೆ ಷಣ್ಮಹಿಷಿಯರ ಪದಕ್ಕೆ ಶೇಷರುದ್ರರ ಪತ್ನಿಯರಿವರಿಗೆ ವಾಸವ ಪ್ರದ್ಯುಮ್ನರಿಗೆ ಸಂತೋಷದಲ್ಲಿ ವಂದಿಸುವೆ ಭಕ್ತಿ ಜ್ಞಾನ ಕೊಡಲೆಂದು ಹೇಳಿ. ಅದಾದ ಮೇಲೆ ಎರಡನೇ ಪದ್ಯದಲ್ಲಿ ಎಂಟು ಕಕ್ಷದವರೆಗೂ ಮುಂಚೆ ಹೇಳಿದಾಯಿತು ಒಂದನೇ ಪದ್ಯದಲ್ಲಿ. ಎರಡನೇ ಪದ್ಯದಲ್ಲಿ ಒಂಬತ್ತನೇ ಕಕ್ಷೆಯನ್ನು ಹಿಡ್ಕೊಂಡು ನಾರದ ಮುನಿವರೆಗೂ ಇರುವಂತಹ ಕಕ್ಷಗಳು ಇದು. ಸುಮಾರು ಹದಿನಾಲ್ಕನೇ ಕಕ್ಷದವರೆಗೂ, ಸೊ ಫ್ರಮ್ 9 to 14 ಅಷ್ಟು ಕಕ್ಷದವರೆಗೂ ಅವನ್ನು ಹೇಳ್ತಾ ಇದ್ದಾರೆ. ಸೊ ಪ್ರಾಣದೇವಗೆ ನಮಿಪೆ. ಪ್ರಾಣದೇವ ಅಂತ ಹೇಳಿದ್ರೆ ಮುಖ್ಯ ಪ್ರಾಣರಲ್ಲ ಇಲ್ಲಿ, ಅಹಂಕಾರ ಪ್ರಾಣನಿಗೂ. ಸೊ ಯಾಕಂದ್ರೆ ಇವರೆಲ್ಲರಿಗೂ ಪ್ರಾಣ ಅನ್ನುವ ಹೆಸರಿದೆ. ಪ್ರಾಣ ಅಂತ ಹೇಳಿದ್ರೆ ಕಾಂಟೆಕ್ಚುಯಲ್ ಆಗಿ ತಗೋಬೇಕು. ಇಲ್ಲಿ ಪ್ರಾಣದೇವರಿಗೆ ಅಂತ ಹೇಳಿದ್ರೆ ಇಂದ್ರಕಾಮರಾದ ಮೇಲೆ ಬರುವಂತಹ ಪ್ರಾಣದೇವರನ್ನು ಹೇಳಿದ್ದಾರೆ. ಆದ್ದರಿಂದ ಇದು ಅಹಂಕಾರಿಕ ಪ್ರಾಣ. ಒಂಬತ್ತನೇ ಕಕ್ಷದಲ್ಲಿ ಇರುವಂತಹ ದೇವರು ಈ ವಿಧವಾಗಿ ಅಹಂಕಾರ ಪ್ರಾಣನಿಗೂ ಪ್ರಾಣದೇವಗೆ ನಮಿಪಿ, ಅಹಂಕಾರ ಪ್ರಾಣದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಅದಾದ ಮೇಲೆ ಕಾಮನ ಸೂನು ಮನು ಗುರು ದಕ್ಷ ಸಚಿ ರತಿ ಮಾನಿನಿಯರಿಗೆ ಅಂತೇಳಿ. ಸೊ ಇಲ್ಲಿ ಒಂಬತ್ತನೇ ಕಕ್ಷೆ ಆದಮೇಲೆ ಹತ್ತನೇ ಕಕ್ಷೆ, ಟೆಂತ್ ಕಕ್ಷೆ, ಹತ್ತನೇ ಕಕ್ಷದಲ್ಲಿ ಇರುವವರು ಯಾರು ಅಂತ ಹೇಳ್ತಾ ಇದ್ದಾರೆ. ಕಾಮನ ಸೂನು, ಸೂನು ಅಂದ್ರೆ ಮಗ ಪುತ್ರ, ಕಾಮನ ಸೂನು ಕಾಮನ ಪುತ್ರ, ಕಾಮದೇವರು ಮನ್ಮಥನ ಪುತ್ರನಾಗಿರುವಂತಹ ಅನಿರುದ್ಧ. ಸೊ ಮನ್ಮಥನ ಪುತ್ರ ಪ್ರದ್ಯುಮ್ನನ ಪುತ್ರ ಅನಿರುದ್ಧ. ಏನಂತ ಹೇಳಿದ್ರೆ ಈ ಪ್ರದ್ಯುಮ್ನೇ ಕೃಷ್ಣನ ಮಗ ಪ್ರದ್ಯುಮ್ನಾಗಿ ಅವತಾರ ಮಾಡಿದ, ಈ ಅನಿರುದ್ಧನೇ ಪ್ರದ್ಯುಮ್ನನ ಮಗ ಅನಿರುದ್ಧನಾಗಿ ಅವತಾರ ಮಾಡಿದ. ಹೀಗೆ ಇವರು ಮೂಲ ರೂಪದಲ್ಲಿ ಯಾವ ಹೆಸರಿದೋ ಅದೇ ಹೆಸರು ಅವರು ಅವತಾರ ಮಾಡಿದಾಗಲೂ, ಕೃಷ್ಣನ ವಂಶದಲ್ಲಿ ಅವತಾರ ಮಾಡಿದಾಗಲೂ ಆ ಹೆಸರುಗಳಿಂದಲೇ ಅವರು ಬಂದರು. ಅಂದರೆ ಪ್ರದ್ಯುಮ್ನ ರೂಪಿಯಾದ ಮನ್ಮಥನೇ ಕೃಷ್ಣನ ಮಗ ಪ್ರದ್ಯುಮ್ನಾಗಿ ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ, ಆ ಪ್ರದ್ಯುಮ್ನ ಮಗನಾದ ಅನಿರುದ್ಧನೇ ಆ ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ ಪ್ರದ್ಯುಮ್ನನಿಗೆ ಮಗನಾಗಿ ಅದೇ ಹೆಸರಿನಿಂದ ಅನಿರುದ್ಧ ಅನ್ನುವ ಹೆಸರಿನಿಂದೇ ಪ್ರಖ್ಯಾತನಾಗಿದ್ದಾನೆ. ಅಲ್ಲಿ ಆ ವಿಧವಾಗಿ ಅವತಾರ ತಗೊಂಡ. ಸೊ ಈ ವಿಧವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾಣದೇವಗೆ ನಮಿಪೆ ಕಾಮನ ಸೂನು ಮನು ಗುರು ದಕ್ಷ ಸಚಿ ರತಿ ಮಾನಿನಿಯರಿಗೆ ಅಂತ. ಸೊ ಈ ಹತ್ತನೇ ಕಕ್ಷದಲ್ಲಿ ಬರುವವರು ಯಾರು ಅಂತ ಹೇಳಿದರೆ, ಈ ಕಾಮನ ಮನ್ಮಥನ ಮಗನಾದಂತಹ ಅನಿರುದ್ಧನು, ಅದಾದ ಮೇಲೆ ಮನು, ಮನು ಅಂದ್ರೆ ಸ್ವಯಂಭವ ಮನು ಅಂತ ಹೇಳ್ತಾ ಇದ್ದಾರೆ. ಮನು ಸ್ವಯಂಭವ ಮನುವು. ಗುರು ಅಂತ ಹೇಳಿದರೆ ದೇವತೆಗಳ ಗುರು ಬೃಹಸ್ಪತ್ಯಾಚಾರ್ಯರು, ಅವರು ಗುರು. ಸೊ ಯಾಕೆ ದೇವತೆಗಳ ಗುರು ಅಂದ್ರೆ ಇಲ್ಲಿ ಗುರು ಅಂತ ಹೇಳಿದ್ದಾರೆ. ಸೊ ದೇವತೆಗಳ ಗುರು ಬೃಹಸ್ಪತಿಯನ್ನು ಹೇಳ್ತಾ ಇದ್ದಾರೆ. ಸೊ ಕಾಮನ ಸೂನು ಮನು ಗುರು. ಅದಾದ ಮೇಲೆ ದಕ್ಷ, ದಕ್ಷ ಅಂತ ಹೇಳಿದರೆ ನಿಮ್ ಗೊತ್ತಿರುವಂತಹದ್ದು, ದಕ್ಷ ಅಂತ ಹೇಳಿದ್ರೆ ಸತೀದೇವಿಯ ತಂದೆ. ಸೊ ದಕ್ಷ ಯಜ್ಞನೇ ರುದ್ರದೇವರು ಒಂದ್ಸಾರಿ ಧ್ವಂಸ ಮಾಡ್ತಾರೆ. ದಕ್ಷನೇ ರುದ್ರದೇವರಿಗೆ ಒಂದ್ಸಾರಿ ಅವಮಾನ ಮಾಡಿದಾಗ ರುದ್ರದೇವರು ವೀರಭದ್ರನನ್ನು ಕಳಿಸಿ ದಕ್ಷ ಯಜ್ಞವನ್ನು ಧ್ವಂಸ ಮಾಡಿ ದಕ್ಷನ ತಲೆಯನ್ನು ಕಳೆದು ಆಮೇಲೆ ಮಿಕ್ಕವರ ಪ್ರಾರ್ಥನೆಯಂತೆ ದಕ್ಷನಿಗೆ ಮತ್ತು ಜೀವನವನ್ನು ಕೊಟ್ಟು ದಕ್ಷನಿಗೆ ಒಂದು ಮೇಕೆಯ ತಲೆಯನ್ನು ಇಟ್ಟು ಪುನರುಜ್ಜೀವ ಬರುವಂತೆ ಮಾಡ್ತಾನೆ ರುದ್ರದೇವರು. ಹೀಗೆ ಈ ವಿಧವಾಗಿರುವ ದಕ್ಷನು, ಅದಾದ ಮೇಲೆ ಶಚಿದೇವಿ ರತಿದೇವಿ. ಶಚಿರತಿಯರು ಅವರಿಬ್ಬರು ಇಂದ್ರ ಕಾಮರ ಪತ್ನಿಗಳು. ಇಂದ್ರನ ಪತ್ನಿ ಶಚಿದೇವಿ, ಕಾಮನ ಪತ್ನಿ ರತಿದೇವಿ. ಮಾನಿನಿಯರಿಗೆ ಈ ಸ್ತ್ರೀಗಳಂದ್ರೆ ಈ ಇಬ್ಬರು ಸ್ತ್ರೀಗಳು, ಇವರೆಲ್ಲರೂ ಒಂದು ಕಕ್ಷದಲ್ಲಿ ಇರುವಂತಹವರು. ಹತ್ತನೇ ಕಕ್ಷೆ ಟೆಂತ್ ಕಕ್ಷದಲ್ಲಿ ಇರುವವರು ಅನಿರುದ್ಧ, ಅದಾದ ಮೇಲೆ ಸ್ವಯಂಭೂ ಮನುವು ಬೃಹಸ್ಪತಿ, ಅದಾದ ಮೇಲೆ ದಕ್ಷ ಪ್ರಜಾಪತಿ, ಅದಾದ ಮೇಲೆ ಶಚಿದೇವಿ ರತಿದೇವಿ. ಇವರು ಆರು ಮಂದಿ ಕೂಡ ಹತ್ತನೇ ಕಕ್ಷದಲ್ಲಿ ಇರುವವರಾಗಿದ್ದಾರೆ. ಸೊ ಆರು ಮಂದಿ. ಅದಾದ ಮೇಲೆ ಹನ್ನೊಂದನೇ ಕಕ್ಷ, ಇಲೆವೆಂತ್ ಕಕ್ಷದಲ್ಲಿ ಪ್ರವಾಹ ದೇವಗೆ, ಪ್ರವಾಹ ವಾಯುದೇವರು, ಅವರು ಹನ್ನೊಂದನೇ ಕಕ್ಷದಲ್ಲಿ ಇರುವಂತಹ ಅವರು. ಸೊ ಅದ ಅವರಿಗೂ. ಅದಾದ ಮೇಲೆ ಹನ್ನೆರಡನೇ ಕಕ್ಷೆ, ಟ್ವೆಲ್ತ್ ಕಕ್ಷೆ, ಅದರಲ್ಲಿರುವಂತಹ ಸೂರ್ಯ, ಸೋಮ, ಯಮ, ಮಾನವಿ ಅಂತ ಹೇಳ್ತಾರೆ. ಮಾನವಿ ಅಂತ ಹೇಳಿದ್ರೆ ಮನುವಿನ ಪತ್ನಿ. ಯಾವ ಮನುವು ಪತ್ನಿ? ಸ್ವಯಂಭವ ಮನುವಿನ ಪತ್ನಿ ಶತರೂಪಾದೇವಿ. ಸೊ ಇಲ್ಲಿ ಮಾನವಿ ಅನ್ನೋದು ಶತರೂಪಾದೇವಿ, ಸ್ವಯಂಭವ ಮನುವಿನ ಪತ್ನಿಯಾದ ಶತರೂಪಾದೇವಿಗೆ ಮಾನವಿ ಅಂತ ಕರೀತಾರೆ. ಇವರೆಲ್ಲರೂ ಕೂಡ ಒಂದು ಕಕ್ಷದಲ್ಲಿ ಇರುವಂತಹವರು. ಸೊ ಈ ನಾಲ್ಕು ಮಂದಿ ಅವರನ್ನು ಹೇಳ್ತಾ ಇದ್ದಾರೆ. ಅದೇ ಸೂರ್ಯ ಪ್ರವದೇವಗ ಸೂರ್ಯ ಸೋಮ. ಸೊ ಕಾಮನ ಸೋನು ಮನು ಗುರು ದಕ್ಷ ಸಚಿ ರತಿ ಮಾನಿನಿಯರಿಗೆ, ಪ್ರವಹ ದೇವಗೆ, ಪ್ರವಹ ದೇವರು ಅವರು ಹನ್ನೊಂದನೇ ಕಕ್ಷೆ, ಅದಾದ ಮೇಲೆ ಹನ್ನೆರಡನೇ ಕಕ್ಷೆ ಟ್ವೆಲ್ತ್ ಕಕ್ಷದಲ್ಲಿ ಇರುವಂತಹ ಅವರು. ಸೂರ್ಯದೇವರು, ಸೂರ್ಯನು, ಚಂದ್ರನು, ಯಮಧರ್ಮರಾಜನು, ಸ್ವಯಂಭವ ಮನುವಿನ ಪತ್ನಿಯಾದ ಶತರೂಪಾದೇವಿ, ಈ ನಾಲ್ಕು ಮಂದಿ ಕೂಡ ಹನ್ನೆರಡನೇ ಕಕ್ಷೆ ಟ್ವೆಲ್ತ್ ಕಕ್ಷದಲ್ಲಿ ಇರುವವರು. ಸೂರ್ಯ ಸೋಮ, ಸೋಮ ಅಂದ್ರೆ ಚಂದ್ರ, ಸೋಮ ಅಂದ್ರೆ ಚಂದ್ರನಂದು ಒಂದೇ. ಸೂರ್ಯದೇವರು, ಚಂದ್ರದೇವರು, ಯಮದೇವರು, ಅದಾದ ಮೇಲೆ ದಕ್ಷ ಸ್ವಯಂಭವ ಪತ್ನಿ ಆದಂತಹ ಶತರೂಪಾದೇವಿ. ಸೊ ಸ್ವಯಂಭವ ಮನುವಿನ ಪತ್ನಿಯಾದಂತಹ ಶತರೂಪಾದೇವಿ. ಸೊ ಈ ನಾಲ್ಕು ಮಂದಿ ಕೂಡ ಹನ್ನೆರಡನೇ ಕಕ್ಷದಲ್ಲಿ ಇರುವಂತಹವರಾದ. ಸೋ ಸೂರ್ಯ, ಸೋಮ, ಯಮ, ಮಾನವಿಗೆ. ಅದಾದ ಮೇಲೆ ಹದಿಮೂರನೇ ಕಕ್ಷೆ, ಥರ್ಟೀನ್ತ್ ಕಕ್ಷದಲ್ಲಿ ಇರುವಂತಹ ವರುಣನಿಗೆ. ಅದಾದ ಮೇಲೆ ಫೋರ್ಟೀನ್ತ್ ಕಕ್ಷೆಯಲ್ಲಿ ಇರುವಂತಹ ವೀಣಾಪಾಣಿ ನಾರದ ಮುನಿಗೆ. ಹೀಗೆ ಒಂಬತ್ತನೇ ಕಕ್ಷೆಯಿಂದ ಹದಿನಾಲ್ಕನೇ ಕಕ್ಷೆಯವರೆಗೂ ಇರುವಂತಹ ಹದಿನಾಲ್ಕನೇ ಕಕ್ಷೆ 14th ನಾದಮಿ. ಸೊ ಕೆಲವು ಕಕ್ಷೆದಲ್ಲಿ ಒಬ್ಬರೇ ದೇವತೆಗಳು, ಕೆಲವು ಕಕ್ಷದಲ್ಲಿ ಮೋರ್ ದ್ಯಾನ್ ಒನ್ ದೇವತೆ ಇರ್ತಾರೆ. ಸೊ ಇಲ್ಲಿ ಒಂಬತ್ತನೇ ಕಕ್ಷದಲ್ಲಿ ಒಬ್ಬನೇ ದೇವತೆ ಅಹಂಕಾರ ಪ್ರಾಣದೇವರು ಒಬ್ಬರೇ ಒಂಬತ್ತನೇ ಕಕ್ಷೆ. ಹತ್ತನೇ ಕಕ್ಷದಲ್ಲಿ 6 ಮಂದಿ ಇದ್ದಾರೆ, ಅನಿರುದ್ಧ ಅದಾದ ಮೇಲೆ ಸೊ ಕಾಮನ ಸೂನು ಅಂತ ಅನಿರುದ್ಧ ಅದಾದ ಮೇಲೆ ಸ್ವಯಂಭುವ ಮನುವು ಬೃಹಸ್ಪತಿ ದಕ್ಷ ಪ್ರಜಾಪತಿ ಶಚಿದೇವಿ ರತಿದೇವಿ ಈ 6 ಮಂದಿ ಇರುವಂತಹದ್ದು. 12ನೇ ಕಕ್ಷೆ ಐ ಮೀನ್ 10ನೇ ಕಕ್ಷೆ, ಅದಾದ ಮೇಲೆ 11ನೇ ಕಕ್ಷದಲ್ಲಿ ಪ್ರವಾಹ ವಾಯುದೇವರು, ಅದಾದ ಮೇಲೆ 12ನೇ ಕಕ್ಷದಲ್ಲಿ ಸೂರ್ಯದೇವರು, ಸೋಮದೇವರು, ಯಮ, ಅದಾದ ಮೇಲೆ ಮನುವಿನ ಪತ್ನಿ ಸ್ವಯಂಭೂ ಮನುವಿನ ಪತ್ನಿ ಶತ್ರುಪಾದೇವಿ ಇವರೆಲ್ಲರೂ ಕೂಡ 12ನೇ ಕಕ್ಷೆ. ಅದಾದ ಮೇಲೆ 13ನೇ ಕಕ್ಷದಲ್ಲಿ ವರುಣದೇವರು, 14ನೇ ಕಕ್ಷದಲ್ಲಿ ವೀಣಾಪಾಣಿಯ ಆದಂತಹ ನಾರದ ಮುನಿ ದೇವರು ಅವರು ಅವರು 14ನೇ ಕಕ್ಷೆ. ಹೀಗೆ 9-14 ಕಕ್ಷೆಗಳಲ್ಲಿ ಇರುವಂತಹ ದೇವತೆಗಳನ್ನು ಋಷಿಗಳನ್ನೆಲ್ಲರಿಗೆ ನಮಸ್ಕಾರ ಮಾಡಿ ನಮಿಸುವೆ ಜ್ಞಾನ ಭಕ್ತಿ ವಿರಕ್ತಿ ಮಾರ್ಗವ ತಿಳಿಸಲು ಏನಾಗುವೆ ಎಂದು. ಸೊ ಅವರೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ, ನನಗೆ ಜ್ಞಾನ ಭಕ್ತಿ ವಿರಕ್ತಿ ಮಾರ್ಗವನ್ನು ತಿಳಿಸಿಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಪ್ರಾಣದೇವಗೆ ನಮಿಪೆ ಕಾಮನ ಸೂನುಮನು ಗುರು ದಕ್ಷ ಶಶಿರತಿ ಮಾನಿನಿಯರಿಗೆ ಪ್ರವಾಹ ದೇವಗೆ ಸೂರ್ಯ ಸೋಮಯ್ಯಮ ಮಾನವಿಗೆ ವರುಣನಿಗೆ ವೀಣಾ ಪಾಣಿನಾರದ ಮುನಿಗೆ ನಮಿಸುವೆ ಜ್ಞಾನ ಭಕ್ತಿ ವಿರಕ್ತಿ ಮಾರ್ಗವ ತಿಳಿಸಲೆನಗೆಂದು ಅಂತ ಹೇಳಿ ಎರಡನೇ ಪದ್ಯ. ಅದಾದ ಮೇಲೆ 3ನೇ ಪದ್ಯದಲ್ಲಿ ಅಲ್ಲಿವರೆಗೂ 14 ಹೇಳಿದ್ದಾರೆ. 15ನೇ ಕಕ್ಷದಲ್ಲಿ ಇರುವ ಅಗ್ನಿದೇವರನ್ನು ಹಿಡ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಅನಲ ಭೃಗುದ ಕ್ಷಾಯಣಿಯರಿಗೆ ಕನಕ ಗರ್ಭದ ಸಪ್ತ ಋಷಿಗಳಿಗೆ ಎಣೆ ಎನಿಸು ಎನಿಪ ವೈ ವಸ್ವತಮನು ಗಾಧಿ ಸಂಭವಗೆ ಧನುಜ ನಿರಋತಿ ತಾರ ಪ್ರಾವಹಿ ವನದ ಮಿತ್ರಗೆ ಅಶ್ವಿನಿ ಗಣಪ ಧನಪ ವಿಶ್ವಕ್ಸೇನರಿಗೆ ವಂದಿಸುವೆ ನನವರತ ಅಂತ ಹೇಳಿ ಇಲ್ಲಿ ಮುಂಚಿನ ಹೇಳಿದ 14 ಹೇಳಿದ್ರೆ 15ನಿಂದ 15, 16, 17, 18 15, 16, 17, 18 ಕಕ್ಷಗಳಲ್ಲಿ ಇರುವವರನ್ನು ಹೇಳ್ತಾ ಇದ್ದಾರೆ. ಅನಲ ಅನಲ ಅಂತ ಅಗ್ನಿದೇವರು ಮುಂಚೆ ಬಹಳ ಸತಿ ಹೇಳಿದಂತೆ ಅಲಮ್ಮನ್ನು ಸಾಕು ಅಂತೇಳಿ ಸಾಕು ಅಂತ ಹೇಳೋದಿಲ್ಲ, ಎಷ್ಟು ಹಾಕಿದ ಸುಡ್ತಾ ಇರ್ತಾರೆ ಅಗ್ನಿದೇವರು. ಅದಕ್ಕೆ ಅಗ್ನಿದೇವರಿಗೆ ಅನಲ ಅಂತ ಹೆಸರು. ಸೊ ಈ ವಿಧವಾಗಿ ಅನಲ ಅಗ್ನಿದೇವರು ಅವರು 15ನೇ ಕಕ್ಷೆ 15th ಕಕ್ಷದಲ್ಲಿ ಬರುವಂತಹ ಅವರು. ಅದಾದ ಮೇಲೆ ಭೃಗು ಮಹರ್ಷಿಗಳು. ಸೊ ಇವರು ಕೂಡ ಅದೇ ಕಕ್ಷೆ 15th ಕಕ್ಷದಲ್ಲಿ ಇರುವಂತಹ ಅವರು ಅಗ್ನಿದೇವರು, ಭೃಗು ಮಹರ್ಷಿ. ಅದಾದ ಮೇಲೆ ಪ್ರಸೂತಿ ಅನ್ನೋದು ದಕ್ಷ ಪ್ರಜಾಪತಿಯ ಪತ್ನಿಯಾದಂತಹ ಪ್ರಸೂತಿ. ಸೊ ಇವರೆಲ್ಲರೂ ಕೂಡ 15ನೇ ಕಕ್ಷೆ 15th ಕಕ್ಷದಲ್ಲಿ ಇರುವಂತಹವರು. ಅನಲ ಅಂದ್ರೆ ಅಗ್ನಿದೇವರು, ಭೃಗು ಋಷಿಗಳು, ಅದಾದ ಮೇಲೆ ದಾಕ್ಷಾಯಣಿಗರು, ದಾಕ್ಷಾಯಣಿ ದಕ್ಷ ಪ್ರಜಾಪತಿ ಪತ್ನಿಯಾದಂತಹ ಪ್ರಸೂತಿ ದೇವಿ, ಅವರ ಹೆಸರು ಪ್ರಸೂತಿ ದೇವಿ ಅಂತೇಳಿ. ದಕ್ಷ ಪತ್ನಿ ಎಂದರು, ದಾಕ್ಷಾಯಣಿ ಎಂದರು, ಪ್ರಸೂತಿ ದೇವಿ ಎಂದರು, ಎಲ್ಲ ಒಂದೇ. ದಕ್ಷ ಪತ್ನಿ, ದಾಕ್ಷಾಯಣಿ, ಪ್ರಸೂತಿ ಎಲ್ಲವೂ ಒಂದೇ ಹೆಸರುಗಳು ಪ್ರಸೂತಿ ದೇವಿಯನ್ನು ಹೇಳುವಂತಹದ್ದು. ಸೊ ಈ ವಿಧವಾಗಿ ಭೃಗು ದಾಕ್ಷಾಯಣಿಯರಿಗೆ ಕನಕ ಗರ್ಭದ ಸಪ್ತ ಋಷಿಗಳಿಗೆ ಎಣೆ ಎನಿಪ ವೈವಸ್ವತವನು ಗಾಧಿ ಸಂಭವಗೆ ಅಂತೇಳಿ. ಅದಾದ ಮೇಲೆ ಈ ವಿಧವಾಗಿ 15ನೇ ಕಕ್ಷದಲ್ಲಿ ಇರುವಂತಹ ಅಗ್ನಿ ಭೃಗು ಪ್ರಸೂತಿಗಳು 3 ಮಂದಿ, ಅವರಾದ ಮೇಲೆ 16ನೇ ಕಕ್ಷೆ 16th ಕಕ್ಷ ಅದರಲ್ಲಿ ಇರುವಂತಹ ಅವರು ಯಾರು ಅಂತ ಹೇಳಿದರೆ ಸಪ್ತ ಋಷಿಗಳು, ಅದಾದ ಮೇಲೆ ವಿಶ್ವಾಮಿತ್ರನು, ಅದಾದ ಮೇಲೆ ಅಲ್ಲಿ ಇರುವಂತಹ ವಯಸ್ಸನ್ಮನು ಗಾದಿ ಸಂಭವಗೆ. ಸೊ ಇಲ್ಲಿ ಕನಕ ಗರ್ಭದ ಸಪ್ತ ಋಷಿಗಳಿಗೆ ಏನೇ ಏನಿಪ ವೈವಸ್ವತಮನು ಗಾದಿ ಸಂಭವಗೆ. ಗಾದಿ ಸಂಭವ ಅಂತ ಹೇಳಿದ್ರೆ ವಿಶ್ವಾಮಿತ್ರ, ವೈವಸ್ವತಮನು ಅದು ಅವನು ಕೂಡ ಅದೇ ಕಕ್ಷದಲ್ಲಿ. ಈ ವಿಧವಾಗಿ ಇವರೆಲ್ಲರೂ ಕೂಡ ಸೊ ಈ ದೇವತೆಗಳು ಅಲ್ಲಿದ್ದಾರೆ. ಸಪ್ತ ಋಷಿಗಳು, ವೈವಸ್ವತಮನು, ವಿಶ್ವಾಮಿತ್ರ ಇವರೆಲ್ಲರೂ ಕೂಡ ಇರುವಂತಹ ಕಕ್ಷೆ 16ನೇ ಕಕ್ಷೆ 16th ಕಕ್ಷೆ ಅಂತ ಹೇಳ್ತಾರೆ. ಅನಲ ಭೃಗು ದಾಕ್ಷಾಯಣಿಯರಿಗೆ ಕನಕ ಗರ್ಭದ ಸಪ್ತ ಋಷಿಗಳಿಗೆ ಅಂದ್ರೆ ಕನಕ ಅಂದ್ರೆ ಬಂಗಾರ, ಕನಕ ಗರ್ಭ ಅಂದ್ರೆ ಹಿರಣ್ಯಗರ್ಭ ಅಂದ್ರೆ ಚತುರ್ಮುಖ ಬ್ರಹ್ಮ, ಹಿರಣ್ಯಗರ್ಭ. ಆ ಚತುರ್ಮುಖ ಬ್ರಹ್ಮ ದೇವರಿಗೆ ಹುಟ್ಟಿದವರು ಬ್ರಹ್ಮ ಮಾನಸ ಪುತ್ರ, ಬ್ರಹ್ಮನಿಗೆ ಹುಟ್ಟಿದವರು. ಆದ್ದರಿಂದ ಈ 7 ಮಂದಿ ಋಷಿಗಳು, ಸಪ್ತ ಋಷಿಗಳು ಅವರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಸಪ್ತ ಋಷಿಗಳು ಮರೀಚಿಯಾದಿ ಋಷಿಗಳು, ಸಪ್ತ ಋಷಿಗಳು. ಅದಾದ ಮೇಲೆ ವಿಶ್ವಾಮಿತ್ರನು ಪ್ಲಸ್ ವೈವಸ್ವತಮನು, ಈ 9 ಮಂದಿ ಇರುವಂತಹ ಕಕ್ಷೆ ಹದಿನಾರನೇ ಕಕ್ಷೆ, 16th ಕಕ್ಷೆ, ಅದಾದ ಮೇಲೆ 17th 17ನೇ ಕಕ್ಷೆಯನ್ನು ಅಲ್ಲಿ ಹೇಳ್ತಾ ಬರ್ತದೆ. ಅಲ್ಲಿ 17ನೇ ಕಕ್ಷದಲ್ಲಿ ಮಿತ್ರ ನಾಮಕನಾದಂತಹ ಸೂರ್ಯ, ಕೋಣಾಧಿಪತಿಯಾದಂತಹ ನಿರ್ವೃತಿ, ಗುರುಭಾರಿಯಾದಂತಹ ತಾರಾದೇವಿ, ಪ್ರಾವಹಿ ಇವರೆಲ್ಲರೂ ಕೂಡ ಬರುವಂತಹ ಕಕ್ಷೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅನಲ ಭೃಗುದಾಕ್ಷ ಎಣಿಯರಿಗೆ ಕನಕ ಗರ್ಭಜ ಸಪ್ತ ಋಷಿಗಳಿಗೆ, ಬ್ರಹ್ಮದೇವರ ಮಾನಸ ಪುತ್ರರಾದಂತಹ ಸಪ್ತ ಋಷಿಗಳಿಗೆ, ಏನೇನಿಪ ಅವರಿಗೆ ಸಮಾನವಾಗಿರುವಂತಹ ವೈವಸ್ವತಮನು ಗಾದಿ ಸಂಭವಗೆ, ವೈವಸ್ತಮನುಗೆ ಗಾಧಿ ಮಗನಾದಂತಹ ವಿಶ್ವಾಮಿತ್ರ, ಗಾದಿ ಸೂನು ಅಂದೆ ಗಾದಿ ಸಂಭವ, ಗಾದಿ ಸೂನು ಅಂದ್ರೆ ವಿಶ್ವಾಮಿತ್ರ ಅವರಿಗೆ. ಅದಾದ ಮೇಲೆ ಧನುಜ ನಿರವೃತಿ, ಧನುಜ ಅಂದ್ರೆ ಧನುದೇವಿಗೆ ಪುತ್ರನಾಗಿ ಹುಟ್ಟಿದಂತಹ ನಿರವೃತಿ, ನಿರವೃತಿ ಧನುವಿನ ಪುತ್ರ. ಸೊ ಆದ್ದರಿಂದ ನಿರವೃತಿ ದೇವರು ಅವರು. ಅದಾದ ಮೇಲೆ ತಾರ ಪ್ರಾವಹಿ, ಇಲ್ಲಿ ತಾರ ಅಂದ್ರೆ ಬೃಹಸ್ಪತಿಯ ಪತ್ನಿಯಾದ, ಗುರುಪತ್ನಿಯಾದಂತಹ ತಾರಾದೇವಿ. ಸೊ ಬೃಹಸ್ಪತಿಯ ಪತ್ನಿಯಾದಂತಹ ತಾರಾದೇವಿ. ಅದಾದ ಮೇಲೆ ಪ್ರಾವಹಿ ಅಂದ್ರೆ ಪ್ರವಾಹ ಮರುತನ ಪತ್ನಿ, ಪ್ರಾವಹಿ ಪ್ರವಾಹವಾಯುದೇವರ ಪತ್ನಿಯಾದಂತಹ ಅವಳಿಗೆ ಹೆಸರು ಪ್ರಾವಹಿ ಅಂತ ಹೆಸರು, ಆ ಪ್ರಾವಹಿಗೆ. ಅದಾದ ಮೇಲೆ ವನುಜ, ವನಜ ಮಿತ್ರಗೆ, ವನಜ ಮಿತ್ರ ಅಂತ ಹೇಳಿದ್ರೆ ವನಜ ಮಿತ್ರ, ವನ ಅಂದ್ರೆ ನೋಡ್ರಿ ಇದು ಮಿತ್ರ ಶಬ್ದ ಸಂಸ್ಕೃತದಲ್ಲಿ ಮಿತ್ರಂ ಮಿತ್ರ ಅಂತ ಎರಡು ರೂಪಗಳಿವೆ. ಮಿತ್ರಂ ಅಂತ ಹೇಳಿದಾಗ ಸ್ನೇಹಿತ, ಫ್ರೆಂಡ್ ಅಂತ ಅರ್ಥ. ಮಿತ್ರ ಅಂತ ಹೇಳಿದ್ರೆ ಸೂರ್ಯ ಅಂತ ಅರ್ಥ. ಇಲ್ಲಿ ವನಜ ಮಿತ್ರ, ಮಿತ್ರ ಅಂತ ಹೇಳಿದಾಗ ಮಿತ್ರನು, ಸೊ ಇದು ಪುಂಲಿಂಗವಾಚಕವಾದ ಮಿತ್ರ ಶಬ್ದ, ಅದು ಮಿತ್ರ ನಾಮಕ ಸೂರ್ಯ, ಅವನು ಮಿತ್ರನಾಗಿದ್ದಾನೆ, ಸ್ನೇಹಿತನಾಗಿದ್ದ ಅಂದ್ರೆ ವನಜ ಕಮಲ ಮಿತ್ರ, ಕಮಲ ಕಮಲನಿಗೆ ವನಜ ಸಂಭವ ಅಂತ ಹೇಳಿದಾಗ ವನಜ ಅಂದ್ರೆ ಕಮಲ ಅಂತ. ಅದೇ ವಿಧವಾಗಿ ವನಜ ಅಂದ್ರೆ ವನ ಅಂದ್ರೆ ನೀರು, ನೀರಿನಲ್ಲಿ ಹುಟ್ಟದಂತಹದ್ದು ಕಮಲ, ಕಮಲಗಳಿಗೆ ಮಿತ್ರ ಸೂರ್ಯ. ಸೊ ಮಿತ್ರ ನಾಮಕನಾದ ಸೂರ್ಯ ಅವನು ವನದ ಮಿತ್ರನೂ ಆಗಿದ್ದಾನೆ. ಆದ್ದರಿಂದ ವನದ ಮಿತ್ರಗೆ, ಮಿತ್ರ ನಾಮಕ ಸೂರ್ಯನಿಗೆ. ಅದಾದ ಮೇಲೆ ಅಶ್ವಿನಿ ಗಣಪ ಧನಪ, ಅಶ್ವಿನಿ ದೇವತೆಗಳು ಇಬ್ಬರು, ಸೊ ಟ್ವಿನ್ಸ್ ಆಗಿರುವಂತಹ ಅವರು, ಅವಳಿ ಜವಳಿ ಅವರು, ಅಶ್ವಿನಿ ದೇವತೆಗಳು. ಅದೇ ವಿಧವಾಗಿ ಗಣಪ, ಗಣಪತಿ, ವಿಘ್ನೇಶ್ವರ, ವಿನಾಯಕ, ಸೊ 18ನೇ ಕ್ಷದಲ್ಲಿರುವಂತಹ ಅವರು. ಸೊ ಅಶ್ವಿನಿ ದೇವತೆಗಳು, ಗಣಪ, ವಿಘ್ನೇಶ್ವರ, ಧನ, ಅದಾದ ಮೇಲೆ ಧನಪ, ಕುಬೇರ ಇವರೆಲ್ಲರೂ ಕೂಡ ಅಲ್ಲಿವೆ. ಸೊ 17ನೇ ಕ್ಷದಲ್ಲಿರುವವರು ಮಿತ್ರ ನಾಮಕ ಸೂರ್ಯ, ಕೋಣಾಧಿಪತಿ ನಿರ್ವೃತಿ, ಗುರುಭಾರ್ಯ, ತಾರ, ಪ್ರಾವಹಿ, ಈ ನಾಲ್ಕು ಮಂದಿ ಮಾತ್ರ 17ನೇ ಕಕ್ಷೆ, 17th ಕಕ್ಷೆ. 18th ಕಕ್ಷದಲ್ಲಿ ಇರುವವರು ಮಿಕ್ಕವರೆಲ್ಲರನ್ನು ಲಿಸ್ಟ್ ಮಾಡ್ತಾ ಇದ್ದಾರೆ. 18th ಅನ್ನೋದು ಅಶ್ವಿನಿ ದೇವತೆಗಳನ್ನು ಹಿಡ್ಕೊಂಡು ಬರುವಂತಹ ಅವರು. ಸೊ ಅಷ್ಟೇ ಅಲ್ಲದೆ ಮಿಕ್ಕವರು ಕೂಡ ಶೇಷ ಸದಸ್ಥರು ಅಂತ ಕರೆಯಲ್ಪಡುವವರು, ಮುಂತಾದವರ ಎಕ್ಸೆಟ್ರಾ ಅಂತ ಹೇಳಿಬಿಟ್ಟಿದ್ದಾರೆ. ಅಂತೆ ಅಶ್ವಿನಿ ದೇವತೆಗಳು, ಇನ್ನು ಮಿಕ್ಕವರೆಲ್ಲರೂ ಕೂಡ ಇಲ್ಲಿ ಬರುವಂತಹ ಅವರು, 18ನೇ ಕಕ್ಷದಲ್ಲಿ ಬರುವಂತಹ ಅವರು ಅಶ್ವಿನಿ ದೇವತೆಗಳು, ಗಣಪತಿ, ಧನಪತಿ ಅಂದ್ರೆ ಕುಬೇರ, ವಿಶ್ವಕ್ಸೇನ. ಸೊ ಇವು ಮೂರು ಮಂದಿ. ಸೊ ಇಲ್ಲಿ ಬರುವಂತಹ ಅವರು ಧನಪ, ವಿಶ್ವಕ್ಸೇನ, ಗದಾನನ ಅಂತ ಹೇಳಿ. ಸೊ ಈ 18ನೇ ಕಕ್ಷದಲ್ಲಿ ಇವರು ಮೂರು ಮಂದಿ ಪ್ಲಸ್ ಶೇಷ ಶತಸ್ಥರು ಅಂತ ಕರೀರು, 100 ಮಂದಿ ಸೋಮಪಾನಾರ್ಹರಲ್ಲಿ 85 ಮಂದಿ ಇಲ್ಲಿ ಬರ್ತಾರೆ. ಸೊ ಟೋಟಲಿ 88 ಆಗ್ತಾರೆ. 85 ಮಂದಿ ಶೇಷ ಶತಸ್ಥರು ಅಂದ್ರೆ 100 ಮಂದಿ ಸೋಮಪಾನಾರ್ಹರಲ್ಲಿ, ಮಿಕ್ಕ 15 ಮಂದಿ ಬೇರೆ ಬೇರೆ ಕಕ್ಷಗಳಲ್ಲಿ ಬರ್ತಾರೆ. 85 ಉಳಿದ ಲೆಫ್ಟ್ ಓವರ್ 85 ಮಂದಿ ಈ 18ನೇ ಕಕ್ಷದಲ್ಲಿ, ಪ್ಲಸ್ ಅದಲ್ಲದೆ 3 ಮಂದಿ ಯಾರು ಅಂತ ಹೇಳಿದ್ರೆ ವಿಘ್ನೇಶ್ವರ, ವಿಶ್ವಕ್ಸೇನ, ಅದಾದ್ಮೇಲೆ ಕುಬೇರ, ಕುಬೇರ, ವಿಶ್ವಕ್ಸೇನ, ಗಜಾನನ, ಗಣಪತಿ, ವಿಘ್ನೇಶ್ವರ, ವಿನಾಯಕ ಎಲ್ಲ ಹೆಸರು. ಸೊ ಆ 3 ಮಂದಿ ಒಟ್ಟಿಗೆ 88 ಮಂದಿ ಕೂಡ 18ನೇ ಕಕ್ಷದಲ್ಲಿ ಬರುವವರಾಗಿದ್ದಾರೆ. ಅದೇ ಧನುಜ ನಿರವೃತಿ ತಾರ ಪ್ರಾವಹಿ ವನಜ ಮಿತ್ರಗೆ ಅಶ್ವಿನಿ ಗಣಪ ಧನಪ ವಿಶ್ವಕ್ಸೇನರಿಗೆ ವಂದಿಸುವೆ ನನವರತ, ಅನವರತ ಆಲ್ವೇಸ್ ಅಟ್ ಆಲ್ ಟೈಮ್ಸ್ ವಂದಿಸುವೆ, ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇವರೆಲ್ಲರಿಗೂ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅನಲ ಬೃಹುದಾಕ್ಷ ಎನೇರಿಗೆ ಕನಕ ಗರ್ಭಜ ಸಪ್ತ ಋಷಿಗಳಿಗೆ ಎನೆ ಎನಿಪ ವೈವಸ್ವತಮನು ಗಾರಿ ಸಂಭವಗೆ, ಧನುಜ ನಿರವೃತಿ ತಾರ ಪ್ರಾವಹಿ ವನಜ ಮಿತ್ರಗೆ ಅಶ್ವಿನಿ ಗಣಪ ಧನಪ ವಿಶ್ವಕ್ಸೇನರಿಗೆ ವಂದಿಸುವೆ ನನವರತ ಅನ್ನೋದು ಅದು 3ನೇ ಪದ್ಯ. ಅದಾದ ಮೇಲೆ 4ನೇ ಪದ್ಯದಲ್ಲಿ ಮಿಕ್ಕ ಕಕ್ಷದವರನ್ನು, ಅದರ 19ನೇ ಕಕ್ಷೆಯನ್ನು ಹಿಡ್ಕೊಂಡು ಹೇಳಕ್ಕೆ ಬಂದಿದ್ದಾರೆ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಗಾಯನವಾದ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನುಸುಸ್ಭಾವಾತ್ ಕರೋಮಿ ಇದ್ದಿತ್ ಸಕಲಂ ಪರಸ್ಮೆ ಶ್ರೀಮನ್ನಾರಾಯಣ.